విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరిప్రీతి సువిద్యాబాధశారిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారిజా సప్తమానుసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ. శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ. ಆ ಸ್ತೋತ್ರದಲ್ಲಿ ಪೂರ್ವೋತ್ತರಾಮಿತ ತರಂಗ ಚರತ್ಸುಹಂಸ ಎಂಬುದು ನೋಡಿದೆವು. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ. ದೇವಾಲಿ, ದೇವಾಲಿ ಅಂದರೆ ದೇವತೆಗಳ ಗುಂಪು. ಆ ಗುಂಪಿನಿಂದ ಸೇವಿತವಾದ ದೇವಾಲಿ ಸೇವಿತ, ದೇವತೆಗಳಿಂದ ಸೇವಿತವಾದ ಪರಾಂಘ್ರಿ. ಪರ ಅಂದರೆ ಯಾರು? ಭಗವಂತ. ಅವನ ಅಂಘ್ರಿ ಪಯೋಜ, ಪಯಸ್ಸು ಅಂದರೆ ನೀರು, ಪಯೋಜ ಅಂದರೆ ಕಮಲ. ದೇವರ ಪಾದ ಕಮಲದಲ್ಲಿ ಲಗ್ನವಾಗಿದೆ. ಹೌದು, ಗಂಗೆ ದೇವರ ಪಾದ ಅಂಟಿಕೊಂಡೇ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಮಾತು ಎಲ್ಲಿ ಅಂಟಿಕೊಂಡಿದೆ ಅಂದರೆ, ವಿಶೇಷವಾಗಿ ದೇವತೆಗಳಿಂದ ಪೂಜಿತವಾದ ದೇವರ ಪಾದಕಮಲದಲ್ಲೇ ಈ ವಿಶೇಷವಾಗಿರತಕ್ಕಂಥ ಮಾತು ಅಂಟಿಕೊಂಡಿದೆ. ಅಂದರೆ ಅವರ ಮಾತು ಯಾವಾಗಲೂ ದೇವರ ಕುರಿತೇ ಹೇಳುತ್ತೆ. ಅಲ್ಲ, ದೇವರ ಕುರಿತೇ ಹೇಳುತ್ತೆ ಚೆನ್ನಾಗಿದೆ, ದೇವರ ಪಾದದ ಕುರಿತೇ ಹೇಳುತ್ತೆ ಅಂದರೆ ಹೇಳ್ತಾರೆ ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರರು, ಅವನ ಶರಣಾಗತಿಯೇ ಮೋಕ್ಷಕ್ಕೆ ಕಾರಣ, ಶರಣಾಗತಿಯೇ ಪಾದಚಿಂತನೆ, ಅಹಂಕಾರ ರಹಿತನಾದ ಭಗವಂತನ ಪಾದಚಿಂತನೆಯೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಯಾವ ಶಬ್ದ ತಗೊಂಡ್ರು ಅಹಂಕಾರ ರಹಿತನಾದ, ಸ್ವತಂತ್ರನಾದ, ಶುದ್ಧನಾದ, ಅತ್ಯಂತ ಆಪ್ತನಾದ, ದೊಡ್ಡವನಾದ ಅವನ ಪಾದದ ಮೇಲೆ ನಮ್ಮ ವಿಶೇಷವಾದ ಮನಸ್ಸು ರಕ್ತಿಯಿಂದ ಶರಣಾಗತಿಯನ್ನು ಹೊಂದಬೇಕಲ್ಲ. ಆ ವಿಷಯವನ್ನೇ ನಾನಾ ರೀತಿಯಲ್ಲಿ ಪ್ರತಿಪಾದನೆ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳ ಮಾತು. ಹೌದಾ ಅಂತೀರಾ? ಗೀತಾ ವಿವೃತಿ ನೋಡಿ ಗೊತ್ತಾಗಿ ಬಿಡುತ್ತೆ. ಶ್ಲೋಕ ಶ್ಲೋಕಕ್ಕೂ ಹರಿಸ್ವಾತಂತ್ರ್ಯ, ನಮ್ಮ ಸ್ವಾತಂತ್ರ್ಯ ಸಾಧಿಸಿದ್ದಾರೆ ಮಹಾತ್ಮರು. ಮೈ ಮರೆತು ಹೋಗ್ತಾರವರು. ನಿಜವಾಗಿ ಆ ದಿಕ್ಕಿಗೆ ನಮಸ್ಕಾರ ಮಹಾತ್ಮರಿಗೆ, ರಾಘವೇಂದ್ರ ಸ್ವಾಮಿಗಳು. ಸುಮ್ಮನೆ ರಾಯರು ರಾಯರು ಅಂತ ಆ ಕಪ್ಪು ವೃಂದಾವನ ನೋಡಿಕೊಂಡು ನಾವು ಏನೋ ಆನಂದ ಪಡ್ತಾ ಇರ್ತೀವಿ. ನೀಲ ವೃಂದಾವನ, ಅದಕ್ಕೆ ನೀಲ ಭವ್ಯಕರ ಅಂತ ಹೇಳ್ತಾರೆ. ಹೌದು, ವೃಂದಾವನವು ಸುಂದರ, ಅಷ್ಟಕ್ಕೇ ತೃಪ್ತಿ ಆಗಬಾರದು. ಒಳಗಿರುವ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಅದಷ್ಟೇ ಇಂದ್ರನೀಲ ಮಣಿಯಂತೆ ಹೊಳೆಯತಕ್ಕಂಥದ್ದು. ಅದನ್ನು ತಿಳ್ಕೋಬೇಕು ನಾವು. ಅವರ ಪ್ರತಿಯೊಂದು ಮಾತು ನೋಡಿದಾಗ ಯಪ್ಪ ಈ ವ್ಯಕ್ತಿ ಎಂಥ ದೇವರಲ್ಲಿ ಶರಣಾಗತಿ ಸದಾ ಕಾಲ ಇಟ್ಕೊಂಡಿದ್ದಾರೆ, ಅದರಿಂದ ಕೂಡಿದ ಸಾಧನೆ ಅವರದ್ದು, ನಮಗದರ ಸ್ಪರ್ಶವೇ ಇಲ್ಲಲ್ಲ ಅಂತ ಚಿಂತೆ ಆಗಿಬಿಡುತ್ತೆ. ಅವರನ್ನು ಏನು ಕೇಳಬೇಕು ಎಂಬುದು ನಮಗೆ ಅರ್ಥ ಆಗಿಬಿಡುತ್ತೆ. ನಂತರ ಹೇಳ್ತಾರೆ, ಇಂಥ ಗಂಗೆಯಂತೆ ಇದೆ. ಇನ್ನ ಗಂಗೆಗೆ ಹೋಲಿಸ್ತಾರೆ, ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನಿಚೋಚ್ಚ ಭಾವ ಮುಖ ನಕ್ರ ಗಣೈ ಸಮೇತ. ಅಲ್ಲ, ನೀವು ಗಂಗೆಗೆ ಹೋಲಿಸ್ತೀರಾ? ಗಂಗೆಯಲ್ಲಿ ಪ್ರವಾಹ ಇರುವ ಕಡೆ ಅಲ್ಲದೆ ಮೂಲೆ ಮೂಲೆಗಳಿಗೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಮೊಸಳೆಗಳಿವೆ. ತುಂಬ ಕಡೆ ಹಾಕಿರ್ತಾರೆ ಹರಿದ್ವಾರದಲ್ಲಿ, ಇಲ್ಲೆಲ್ಲ ಮೊಸಳೆಗಳಿವೆ, ಇಲ್ಲಿ ಸ್ನಾನಕ್ಕೆ ಹೋಗ್ಬೇಡ್ರಿ, ಹೋದರೆ ಹಿಂದಕ್ಕೆ ಬರಲ್ಲ ಹೇಳ್ತಾರೆ. ಇಲ್ಲೂ ಮೊಸಳೆಗಳಿವೆ ಅಂದರು. ಏನದು ಅಂದ್ರೆ ಹೇಳ್ತಾರೆ, ಜೀವೇಶ ಭೇದ. ದೇವರಿಗೂ ಜೀವನಿಗೂ ಭೇದ ಅಂತ ಹೇಳೋದ್ರಿಂದ ಪಂಚಭೇದವೂ ಹೇಳಿಬಿಟ್ರಿಲ್ಲಿ, ಐದು ಭೇದಗಳೆಂಬ ಮೊಸಳೆ. ಗುಣಪೂರ್ತಿ, ಭಗವಂತ ವಿಶೇಷವಾಗಿರತಕ್ಕಂಥ ಗುಣಪೂರ್ಣ ಅಂದರೆ ಎಂಟೆ ಗುಣ ಇಲ್ಲ ಏನು ಯಾವುದೋ ಗುಣ ಹೀಗಲ್ಲ, ಅಪ್ರಾಕೃತ ಕಲ್ಯಾಣ ಗುಣ ಪರಿಪೂರ್ಣ ಗುಣಪೂರ್ತಿ. ಸರಿ, ಈ ಜಗತ್ ಸುಳ್ಳಲ್ಲ, ಇಲ್ಲ ಜಗತ್ ಸುಸತ್ವ, ಜಗತ್ತು ವಿಶೇಷವಾಗಿ ಸತ್ಯವಾದ್ದು. ನೀಚೋಚ್ಚ ಭಾವ ಮುಖ, ಇನ್ನ ಇಲ್ಲಿ ಮಾತ್ರ ಭೇದ ಅಲ್ಲೇ ಒಂದೇ ಎಂಬ ಅಂತ ಎಲ್ಲರೂ ಕಾಮನ್ ಮೇಲೆ ಏನು ತಾರತಮ್ಯ ಏನೂ ಇಲ್ಲ ಅಂದರೆ ಅದಕ್ಕಿಲ್ಲ. ನೀಚೋಚ್ಚ ಭಾವ ತಾರತಮ್ಯ ಇಲ್ಲೂ ಇದೆ ಅಲ್ಲೂ ಇದೆ. ಮುಖ ಮೊದಲಾದಂಥ ನಕ್ರ ಗಣೈ ಸಮೇತ. ಹೌದ್ರಿ, ನೀವು ಹೇಳಿದ್ರೆ ಸಾಕ, ಅಲ್ಲಿ ಮೊಸಳೆ ಇವೆ. ಆ ಮೊಸಳೆ ಏನು ಮಾಡುತ್ತೆ ಅಂದರೆ, ಹೇಳ್ತಾ ಇದ್ದಾರೆ, ಈ ಮೇಕೆ ಕುರಿಗಳು ಇವೆಲ್ಲ ಗುಂಪುಗಳ ಸಹಿತ, ಆ ಗುಂಪೆಲ್ಲ ಬರಬೇಕಾದ್ರೆ ಅದನ್ನು ಕರ್ಕೊಂಡ್ಬರ್ಲಿಕ್ಕೆ ಒಬ್ಬ ನಾಯಕ ಇರಬೇಕು, ಅದೊಂದು ಕುರಿ ಬರ್ತಾ ಇರುತ್ತೆ. ಆ ಬಂದ ಕೂಡಲೇ ಎಲ್ಲ ಕುರಿಗಳು ಬರುತ್ತೆ. ಅಂಥ ಕುರಿಯನ್ನು, ಆ ಕುರಿಗಳ ಗುಂಪನ್ನು ನುಂಗಿ ಬಿಡ್ತಾ ಇರುತ್ತೆ ಈ ಮೊಸಳೆ. ಈ ಸೆಟಪ್ ನಿಮ್ಮಲ್ಲಿದೆಯಾ? ಅದು ಹೇಳ್ತಾರೆ, ದುರ್ವಾದಿ ಅಜಾಪತಿ ಗಿಲೈಹಿ. ಅಜಾಪತಿ ಅಂದರೆ ಈ ದುರ್ವಾದಿಗಳೆಂಬ ಕುರುಡರ ಗುಂಪಿನ ನಾಯಕರೇನಿದ್ದಾರಲ್ಲ, ಅವರ ವಾದವನ್ನು ನುಂಗಿ ಪಿಡುವಂಥದ್ದು ಯಾವುದು? ರಾಯರ ವಾಗ್ಗಂಗೆಯಲ್ಲಿರತಕ್ಕ ಪ್ರಧಾನ ನಕ್ರಗಣ, ಮೊಸಳೆಗಣ. ದುರ್ವಾದಿ ಅಜಾಪತಿ ಗಿಲೈ ಗುರುರಾಗ. ಇಲ್ಲಿ ಚೆನ್ನಾಗಿ ಇನ್ನ ತುಂಬ ಹೇಳ್ಬೇಕಂದ್ರೆ ಹೇಳಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಆ ಕುರಿ ಮೊದಲಾದ್ದೆಲ್ಲ, ಆಡು ಮೊದಲಾದ್ದೆಲ್ಲ, ಮೊಸಳೆ ಇರುವಂತಹ ಪ್ರಾಂತಕ್ಕೆ ಯಾಕೆ ಬರುತ್ತೆ ಅಂದರೆ, ಪ್ರವಾಹ ಇಲ್ಲ, ಪ್ರಶಾಂತವಾಗಿದೆ, ಕುಡಿಬೋದು ನೀರು ಅಂತ ಬರುತ್ತೆ. ಬುದ್ಧಿ ಕೆಲಸ ಮಾಡಲ್ಲ ಅಂದರೆ ಇಲ್ಲಿ ಏನಿರುತ್ತೆ ಎಂಬುದು ಕೆಲಸ ಮಾಡಿಲ್ಲ ಇದಕ್ಕೆ. ಅದರಿಂದ ಇದು ಎಲ್ಲಿ ಬಂದರೆ ಅದೆಲ್ಲ ಬರ್ತಾ ಇರುತ್ತೆ, ಅವಾಗ ಕೆಲಸ ಮಾಡಲ್ಲ. ಯಾಕೆ ಕೆಲಸ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಮ್ಮ ಗುರುಗಳು ಹೇಗೆ ಹೋದ್ರೆ ಹಾಗೆ ಹೋಗ್ತೀವಿ ಅಂತ ಎಲ್ಲರೂ ಬಿಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಬುದ್ಧಿಯ ದೌರ್ಬಲ್ಯವಿದೆ, ದೌರ್ಬಲ್ಯವಿದೆ, ಅದನ್ನು ತೆಗೆದು ಹಾಕ್ತಾರೆ. ದುರ್ವಾದಿ ಅಜಾಪತಿ ಗಿಲೈಹಿ, ಅವನ್ನ ನುಂಗಿಬಿಡುತ್ತೆ. ಅಂಥ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ್, ರಾಘವೇಂದ್ರರ ವಾಕ್ಯಂಬ ದೇವತಾ ಸರಿತ್. ಅವಾಗಂದು ಏನು ಗಂಗೆ ಅಂದರೆ ನೋಡಿದಿರ, ಎಂಥ ದೊಡ್ಡದು ಪ್ರವಾಹ ಬಂದ್ರೆ ಕೊಚ್ಚಿಕೊಂಡು ಹೋಗಬೇಕು ಅಂದರೆ ನಮ್ಮ ರಾಯರ ಮಾತು ಅಷ್ಟೇ ಸೌಮ್ಯವಾಗಿ ಮಾತಾಡುತ್ತಿದ್ರೆ ಸರಿ, ಮಾತು ಶುರು ಆಯಿತಾ ಪ್ರವಾಹದಂತೆ ಬಂದು ಎದುರಿಗಿದ್ದ ಕೊಚ್ಚಿಕೊಂಡು ಹೋಗ್ಬಿಡಬೇಕು. ವ್ಯಾಸರಾಯರ ಕುರಿತು ವಿಜೇಂದ್ರರು ಹೇಳುತ್ತಾರೆ, ದೌರ್ಜನ್ಯ ವಿದ್ವಂಸನದ ಅಕ್ಷರಾವಹ ಅಂತ. ದೌರ್ಜನ್ಯ ಎಲ್ಲಾದರೂ ಇದ್ದರೆ ಅಂಥ ದೌರ್ಜನ್ಯವನ್ನು ಮಾತಿನಿಂದಲೇ ಕಣೇಳಂತ ಧ್ವನಿಯಂತೆ. ಯಾರಿಗೆ? ನಮ್ಮ ವ್ಯಾಸರಾಯರಿಗೆ. ವ್ಯಾಸರಾಯರ ಮಾತು ಕೇಳಿದ ಕೂಡಲೇ ಅವರು ಓಡಿ ಹೋಗಬೇಕು, ಅಂಥ ಧ್ವನಿ ವ್ಯಾಸರಾಜರದ್ದು ಅಂತ ಹೇಳ್ತಾರೆ. ಈ ಮುಖ ಪರಿಚಯ ನಮಗಿಲ್ಲ ವ್ಯಾಸರಾಯರದ್ದು. ಏನೋ ಸಾತ್ವಿಕವಾಗಿ ಒಂದು ಮೂಲೆ ಕೂತ್ಕೊಂಡು ಜಪ ಮಾಡ್ಕೊಂಡು ಇರ್ತಾರೆ ಅಂತ ಅಸತ್ಯ. ಆದರೆ ಮಾತೆತ್ತಿದರ ದುಷ್ಟರು ಓಡಿ ಹೋಗಬೇಕು. ದೌರ್ಜನ್ಯ ಅದ್ರ ಹೇಳ್ತಾ ಇದ್ದಾರೆ, ದೌರ್ಜನ್ಯ ವಿಧ್ವಂಸನ ಅಕ್ಷರಾವಹ. ಆ ಶಬ್ದ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಅವರೆಲ್ಲ ರಾಯರು. ಅದಕ್ಕೆ ಹೇಳ್ತಾ ಇದ್ದಾರೆ, ಗುರು ಸರಿತ್ ದೊಡ್ಡದಯ್ಯ ರಾಯರ ವಾಗ್ದ ಗಂಗೆ. ಅದಕ್ಕೆ ಹೇಳ್ತಾರೆ, ರಾಯರ ವಾಗ್ಗಂಗೆ ಪರಿಚಯ ಆಗಬೇಕಾ, ಭಾವದೀಪಕ್ಕೆ ಹೋಗಿ ಅಂದರು. ಕೊಚ್ಚಿಕೊಂಡು ಹೋಗ್ತೀವಿ ಅಂಥ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ಹೇಳ್ತಾರೆ, ದುರ್ವಾದ್ಯ ಜಾಪತಿ ಗೀಲೈಹಿ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ನನ್ನನ್ನು ನಮ್ಮನ್ನು ಎಲ್ಲರನ್ನು ವಿಮಲೀಕರೋತು. ಹೇಗೆ ಗಂಗೆ ಸ್ನಾನ ಮಾಡಿದವರ ಮಲವನ್ನು ತೆಗೆದು ಬಿಡ್ತಾಳು, ಹಾಗೆ ರಾಘವೇಂದ್ರ ಸ್ವಾಮಿಗಳ ಈ ವಾಗ್ಗಂಗೆ ನಮ್ಮನ್ನು ಪವಿತ್ರ ಮಾಡಲಿ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಮೊದಲು ಹೇಳಿದ್ದೇ ರಾಯರ ವಾಕು ಕುರಿತು ಹೇಳತಕ್ಕಂಥ ಅದ್ಭುತವಾಗಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳೋದು, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ಇಲ್ಲಿ ಹೇಳ್ತಾ ಇದ್ದಾರೆ ಏನದು ಅಂದರೆ, ತಮ್ಮ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ತಮ್ಮ ಪಾದ ಕಮಲಗಳಲ್ಲಿ ಯಾರಿಗೆ ಭಕ್ತಿ ಇರುತ್ತೋ ಅವರಿಗೆ ಶ್ರೀರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಸಕಲ ಪ್ರದಾತ ಎಲ್ಲ ಕೊಟ್ಬಿಡ್ತಾರೆ. ಇದೇನು ಸ್ವಲ್ಪ, ಯಾಕೆ ನಾವು ನಮ್ಮ ಮೇಲೆ ಯಾರು ಅಷ್ಟು ಪ್ರೀತಿ ಮಾಡಿದ್ರೆ ಅವರೆಲ್ಲ ಕೊಡ್ಲಿಕ್ಕೆ ನೋಡ್ತೀವಪ್ಪ. ಮತ್ತೆ ರಾಯರು ಏನಿದು ಅಂದರೆ ಅಲ್ಲೇ ಹೇಳ್ತಾರೆ ಸ್ವ ಅಂತ ಹೇಳ್ತಾರೆ. ಸ್ವಶಬ್ದ ಯಾರನ್ನು ಹೇಳುತ್ತೆ ಅಂದರೆ ಭಗವಂತ. ಆ ಸ್ವಶಬ್ದ ಯಾವ ಭಗವದ್ ರೂಪವನ್ನು ಹೇಳುತ್ತೆ? ಬಿಂಬರೂಪವನ್ನು ಹೇಳುತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕಂಥ ರಾಘವೇಂದ್ರ ಅಂತ ಕರೆಸಿಕೊಂಡಿರುವ ಸ್ವನಾಮಕ ಭಗವಂತ ಅವರು ನಂದು ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಆಚಾರ ಹೇಳಿದ್ರಲ್ಲ, ಸ್ವವಸ್ತು ನನ್ನವನಾದ ವಸ್ತುವಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ. ಅದೇ ಥರ ಒಳಗಿರತಕ್ಕಂಥ ಸ್ವ ಭಗವಂತ ಬಿಂಬಮೂರ್ತಿಯ ತಮ್ಮೊಳಗಿರತಕ್ಕಂಥ ಬಿಂಬಮೂರ್ತಿಯ ಪಾದ ಕಮಲಗಳಲ್ಲಿ ಯಾರು ಭಕ್ತಿಯನ್ನು ಮಾಡತಾರೋ ಅಂಥವರಿಗೆ ಶ್ರೀರಾಘವೇಂದ್ರ ಸಕಲ ಪ್ರದಾತ. ಹಾಗಾದರೆ ದೇವರ ಅವರ ಒಳಗಿರತಕ್ಕ ದೇವರಲ್ಲಿ ಮಾತ್ರ ಭಕ್ತಿ, ಅವರಲ್ಲಿ ಬೇಡವಾ ಅಂದರೆ ಹೇಳ್ತಾರೆ. ಇದನ್ನು ರಾಯರೇ ಬಿಡಿಸ್ತಾರೆ. ನಮಸ್ಕಾರ ಯಾರಿಗೆ? ದಕ್ಷಯಜ್ಞ ಧ್ವಂಸ ಘಟ್ಟದಲ್ಲಿ ಬಂದಾಗ ಹೇಳ್ತಾರೆ, ನಮಸ್ಕಾರ ಅಂತರ್ಯಾಮಿ ಭಗವಂತನಿಗೆ. ಅಂತರ್ಯಾಮಿ ಭಗವಂತನಿಗೆ ಅಂತ ಹೇಳಿದಾಗ ದೇಹಾಭಿಮಾನಿಯಾದ ಜೀವನಿಗಲ್ಲ ಅಂತ ಹೇಳುವ ಸಂದರ್ಭ ಬಂದಾಗ, ನಮಗಿಂತ ಚಿಕ್ಕವರಿದ್ದರೆ ಅಲ್ಲಿ ಒಳಗಿರುವ ದೇವರಿಗೆ ಮಾತ್ರ ನಮಸ್ಕಾರ, ದೊಡ್ಡವರಿದ್ದರೆ ದೇವರಿಗೆ ನಮಸ್ಕಾರ ಅವರಿಗೂ ನಮಸ್ಕಾರ. ಅವರಿಗೂ ನಮಸ್ಕಾರ ಅಂತ ರಾಯರು ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ಆ ರೀತಿಯಲ್ಲಿ ರಾಯರ ಒಳಗಿರುವ ದೇವರ ಪಾದ ಕಮಲಗಳ ಜೊತೆ ರಾಯರ ಪಾದ ಕಮಲಗಳಲ್ಲೂ ಯಾರು ಭಕ್ತಿ ಮಾಡುತ್ತಾರೋ, ಅಧಿಷ್ಠಾನದಲ್ಲೂ ಯಾರು ಭಕ್ತಿ ಮಾಡುತ್ತಾರೋ ಅಂಥವರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸ್ತಾರೆ. ಅಷ್ಟೇ ಅಲ್ಲ, ಹೇಗೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸ್ತಾರೆ ಅಂದರೆ, ಪಾಪ ಬೆಟ್ಟದಷ್ಟಿದೆ, ಬೆಟ್ಟಗಳಷ್ಟಿವೆ ಅಂದರೆ ಹೇಳ್ತಾರೆ ಅವರ ನೋಟ ಎಂಥದ್ದು ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಅವರು ತಮ್ಮ ನೋಟದಿಂದಲೇನೆ, ನೋಟವೆಂಬ ದೃಷ್ಟಿ ವಜ್ರ ಅಂದರು. ಅವರು ಒಂದು ಸಲ ನೋಡಿದ ಕೂಡಲೇ ಬಂದಂಥ ಭಕ್ತರ ಹಿಂದಿರುವ ಪಾಪಗಳ ಬೆಟ್ಟಗಳೆಲ್ಲ ಪುಡಿ ಪುಡಿ ಪುಡಿಯಾಗಿಬಿಡುತ್ತಂತೆ. ಆ ನೋಟವೇ ವಜ್ರಾಯುಧ, ಹೋಗಿ ಆ ಬೆಟ್ಟಗಳನ್ನು ಪುಡಿ ಮಾಡಿ ಬಿಡುತ್ತೆ. ಅಂದರೆ ಅಘಾದ್ರಿ ಪಾಪಗಳೆಂಬ ಬೆಟ್ಟಗಳನ್ನು ಸಂಭೇದನ ಅಂದರೆ ಪುಡಿ ಪುಡಿ ಮಾಡತಕ್ಕಂಥ ದೃಷ್ಟಿ ಎಂಬ ವಜ್ರಾಯುಧವನ್ನು ಹೊಂದಿರುವಂಥ ಶ್ರೀರಾಘವೇಂದ್ರರು. ಅವರೆಂಥವರು? ಕ್ಷಮಾ ಸುರೇಂದ್ರ. ಕ್ಷಮಾ ಅಂದರೆ ವಿಶೇಷವಾಗಿ ಭೂಮಿ. ಕ್ಷಮಾಸುರರು ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರಿಗೆ ಇಂದ್ರಸ್ಥಾನ, ಯತಿಗಳಿವರು ವಿಶೇಷವಾಗಿ ಅಂದರೆ ಗೃಹಸ್ಥರು ಎಲ್ಲರನ್ನ ಪಾಲನೆ ಮಾಡತಕ್ಕಂಥ ಯತಿಗಳು ಅಂತ ಸಾಮಾನ್ಯ ಅರ್ಥ. ಆದರೆ ಹೇಳ್ತಾರೆ ಕ್ಷಮಾ ಸುರೇಂದ್ರ ಅಂದರೆ ಇವರು ವಿಶೇಷವಾಗಿರತಕ್ಕಂಥ ಶೇಷದೇವರ ಅಹೀಂದ್ರಾವೇಶ, ಇಂದ್ರದೇವರ ಆವೇಶ ಇರತಕ್ಕಂಥ ಮಹಾತ್ಮರಾದ್ದರಿಂದ ಕ್ಷಮಾ ಸುರೇಂದ್ರ. ನಂತರ ಅಂದರೆ ಭೂಮಿಯಲ್ಲಿರುವ ಇಂದ್ರದೇವರು ಅಂತ ಹೊಗಳತಾ ಇದ್ದಾರೆ. ಅವತು ಮಾಂ ಸದಾಯಂ. ಈ ಇಂಥ ರಾಘವೇಂದ್ರ ಸ್ವಾಮಿಗಳು ಮಾಂ ಸದಾ ಅವತು, ನನ್ನನ್ನು ಸದಾ ಕಾಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ಹರಿ ಹರತೀತಿ ಹರಿಹಿ, ಹರತಿ ಅತ್ಯಂತ ಅನಿಷ್ಟಮಿತಿ ಹರಿಹಿ, ನಮ್ಮ ಒಳಗಿರತಕ್ಕ ಬಿಂಬಮೂರ್ತಿಗೆ ಹರಿ ಹರಿ ಇತಿ ರಹಸ್ಯಂ ನಾಮ ಅಂದರು. ಅವನಿಗೆ ರಹಸ್ಯವಾದ ಹೆಸರು ಹರಿ ಅಂತ. ಆ ಬಿಂಬಮೂರ್ತಿ ಅವನ ಪಾದ ಕಂಜ ನಿಷೇವಣಾತ್, ಬಿಂಬಮೂರ್ತಿಯ ಸದಾ ಧ್ಯಾನ ಅವನ ಪಾದ ಸೇವ ಮಾಡುವುದರಿಂದ ಲಬ್ಧ ಸಮಸ್ತ ಸಂಪತ್, ಅವರು ಎಲ್ಲ ಅಲೌಕಿಕ ಸಂಪತ್ತನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸಂಪತ್ತಿದ್ದರೆ ಸಾಲದು, ಕೊಡಬೇಕೆಂಬ ಬುದ್ಧಿ ಇರಬೇಕು ಅಲ್ವೇ. ಹೇಳ್ತಾ ದೇವಸ್ವಭಾವ ಅಂದರೆ ಕ್ರೀಡಾ ಸ್ವಭಾವ. ಕ್ರೀಡಾ ಸ್ವಭಾವ ಅಂದರೆ ಏನಂತ ಅರ್ಥ ಅಂದರೆ, ಹೇಳ್ತಾ ಇದ್ದಾರೆ ದೇವಾಂಶರಿವರು ಒಬ್ಬರಿಂದ ಏನೂ ಬಯಸದೆ ಅವರಿಗೆ ಉಪಕಾರ ಮಾಡುವ ಸ್ವಭಾವ, ಅದು ದೇವಸ್ವಭಾವ. ಅಷ್ಟೇ ಅಲ್ಲ, ವಿಶೇಷವಾಗಿ ಅಂದರೆ ದೇವಸ್ವಭಾವ ಅಂದರೆ ಇಲ್ಲಿ ನೋಡಬೇಕಾಗಿದ್ದು ದೇವ ಶಬ್ದದಿಂದ ಭಗವಂತನನ್ನು ಇಟ್ಟುಕೊಂಡರೆ ಅವನು ಇವರಲ್ಲಿ ನಿಂತು ವಿಶೇಷವಾಗಿರತಕ್ಕಂಥ ನನ್ನ ಭಗವಂತ, ನನ್ನ ಬಿಂಬಮೂರ್ತಿ ಇವನನ್ನವ ಇವನನ್ನವ ಅಂತ ಭಾವನೆ ಯಾರಿಗಿರುತ್ತೋ ದೇವ ಸ್ವಭಾವ. ಆದ್ದರಿಂದಲೇನೆ ದೇವರು ನನ್ನ ಸಂಪತ್ತು ಅಂತ ದೇವರಲ್ಲಿ ಪ್ರೀತಿ ಇರೋದರಿಂದ ಮಿಕ್ಕದ್ದರ ಮೇಲೆ ಅವರಿಗೆ ವ್ಯಾಮೋಹ ಇಲ್ಲ. ಅದಕ್ಕೆ ದೇವ ಸ್ವಭಾವ, ಯಾರಿಂದ ಏನು ಅಪೇಕ್ಷೆ ಇಲ್ಲ. ಕೊಡೋನು ಅವನು ಕೂತ್ಕಾಲಕ್ಕೆ ಮಿಕ್ಕವ್ರು ಯಾಕ ದಿವಿಜದ್ರುಮೋಯಂ ದೇವತಾ ಕಲ್ಪವೃಕ್ಷ, ಅವರು ಕಲ್ಪವೃಕ್ಷದಂತೆ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಆ ಕಲ್ಪವೃಕ್ಷ ಪುಣ್ಯ ಇದ್ದರೆ ಫಲ ಕೊಡುತ್ತೆ, ಈ ಕಲ್ಪವೃಕ್ಷ ಹಾಗಲ್ಲ, ಪುಣ್ಯ ಕೊಟ್ಟು ಮತ್ತು ಅನುಗ್ರಹ ಮಾಡುತ್ತಯ್ಯ ಅಂತ ಹೇಳ್ತಾರೆ. ಎಂಥ ಕಲ್ಪವೃಕ್ಷ ದಿವಿಜ ದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್, ಸಹ ಮೇ ಸತತಂ ಇಷ್ಟಪ್ರದೋ ಭೂಯಾತ್. ಅಂಥ ರಾಘವೇಂದ್ರ ಸ್ವಾಮಿಗಳು ನನಗೆ ಸದಾ ಇಷ್ಟವನ್ನು ಕೊಡತಕ್ಕಂಥವರಾಗಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಮತ್ತು ಪ್ರಶ್ನೆ, ಇಷ್ಟ ಅಂದರೆ ಲಿಸ್ಟ್ ಇದೆಯಲ್ಲ ದೊಡ್ಡದು, ಲಿಸ್ಟ್ ಇದೆಯಲ್ಲ ಅದು ಕೊಡಬೇಕಾ ಅಂದರೆ ಹೇಳ್ತಾರೆ, ಸಜ್ಜೀವಿಯಾದವನಿಗೆ ಶಾಸ್ತ್ರದ ಸಂಪರ್ಕ ಸದ್ಗುರುಗಳ ಮೂಲಕ ಆದಾಗ ಬರುವ ತಿಳುವಳಿಕೆಯೇ ನನಗೆ ಬೇಡದ್ದೆಲ್ಲ ಇಷ್ಟ ಆಗಿತ್ತು, ಈ ಬೇಡದ್ದನ್ನೆಲ್ಲ ನಾನು ಇಷ್ಟಪಟ್ಟು ಇದು ಬೇಕು ಇದೇ ಇಷ್ಟ ಅಂತ ಕೇಳ್ತಿದ್ದೆ ಹರಿಯೇ, ಈಗ ಗೊತ್ತಾಯಿತು ನೀನೊಬ್ಬನೇ ನನಗೆ ಸುಖ ಕೊಡುವವ, ನಿನ್ನಿಂದಲೇ ಸುಖ, ನೀನೇ ಜೊತೆಗಿರುವವ, ನೀನಿದ್ದರೆ ಸರ್ವವು ಅಂತ ಗೊತ್ತಾಯಿತಯ್ಯ. ಆದ್ದರಿಂದ ಈಗ ಇಷ್ಟ ಅಂಬೋದು ಯಾವುದು ಅಂದರೆ ಇನ್ಯಾವುದು ಇಲ್ಲ, ನೀನೇ ನೀನೇ ಇಷ್ಟ, ನಿನ್ನನ್ನೇ ಇಷ್ಟಪಡುವಂಥ ವ್ಯಕ್ತಿಗಳು ನನಗಿಷ್ಟ, ಅವರು ನನಗಿಷ್ಟ ಆಗಲಿ ಹರಿಯೇ. ಇಷ್ಟಪ್ರದೋಮೇ ಸತತಂ ಸಭೂಯಾತ್, ಅಥವಾ ನಿನ್ನಲ್ಲಿ ಇಷ್ಟ, ನಿನ್ನವರೆಂದರೆ ಇಷ್ಟ ಕೊಡುವಂಥವರಾಗಲಿ ಅಂಥ ರಾಘವೇಂದ್ರ ಸ್ವಾಮಿಗಳನ್ನು ರಾಯರು ನಮಗೆ ಇಷ್ಟಾರ್ಥವನ್ನು ಕೊಡಲಿ. ಇಷ್ಟಾರ್ಥ ಅಂದರೆ ದೇವರೇ ನನಗೆ ಪ್ರಧಾನ ಬೇಕು ಎನ್ನುವಂಥ ಸೌಭಾಗ್ಯವನ್ನು ದಯಪಾಲಿಸಲಿ. ಇನ್ನು ಮುಂದೆ ಹೇಳ್ತಾರೆ ಭವ್ಯಸ್ವರೂಪೋ, ಹೇಳ್ತಾರೆ ಭವ್ಯಂ ಸ್ವರೂಪಂ ಯಸ್ಸು ಸಹ ಭವ್ಯಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರರ ಸ್ವರೂಪ ಎಂಥದ್ದು ಅಂದರೆ ಭವ್ಯಸ್ವರೂಪ ಅಂದರೆ ಮಂಗಳಕರವಾದ ಸ್ವರೂಪ ಅಂದರು. ಅವಾಗಂದ್ರು ರಾಘವೇಂದ್ರ ಸ್ವಾಮಿಗಳಾಗಿದ್ದಾಗ ಏನು ಆಕಾರವಿದೆಯೋ ಶರೀರ ಅದರ ಕುರಿತು ಹೇಳ್ತಾ ಇದ್ದೀರಾ ಅಂದರೆ ಅದೂ ಹೌದು, ಸ್ವರೂಪ ದೇಹದ ಕುರಿತೂ ಹೌದು. ಪ್ರಹ್ಲಾದ ರಾಜರು ಒಳಗಿರತಕ್ಕಂಥ ಸ್ವರೂಪ ಏನಿದೆ ಕರ್ಮಜ ದೇವತೆಗಳು, ಆ ಸ್ವರೂಪ ಯಾವಾಗಲೂ ಭವ್ಯ. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ ಪರಮ ಮಂಗಳಕರವಾಗಿರತಕ್ಕಂಥ ಸ್ವರೂಪ ಈ ಶರೀರ ಬಂದು ಹೋಗೋದಲ್ವ, ಪರಮಮಂಗಳ ಹೇಗಾಯಿತು ಅಂದರೆ ಹಾಗಲ್ಲ, ಈ ಶರೀರ ಬಂದು ಹೋಗೋದಾದರೂ ಇದರ ದರ್ಶನದಿಂದಲೇನೇ ಭಗವಂತನಲ್ಲಿ ಭಕ್ತಿಯಾದಿಗಳು ಬಂದುಬಿಡುತ್ತೆ. ರಾಘವೇಂದ್ರ ಸ್ವಾಮಿಗಳು ಚಿರಕಾಲ ವಾಸ ಮಾಡಿದ ಶರೀರವಲ್ಲ, ಅದರಿಂದ ಅದು ಭವ್ಯವೇ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಶರೀರ ಮುದ್ರಾದಿಗಳನ್ನು ಅಕ್ಷತೆ ಅಂಗಾರ ಇಟ್ಟುಕೊಂಡು ಅಂಥ ದೊಡ್ಡವರಿಗೆ ಆಶ್ರಯವಾದ ಸ್ವರೂಪ ಅಂತ ಹೊರಗಿನ ಆ ಶರೀರದ ಕುರಿತು ಆ ಪಾತ್ರರಾದಂಥ ಮಹಾನುಭಾವರ ಪಾತ್ರ ಅಂದರೆ ಆ ಶರೀರವನ್ನು ಕುರಿತು ಹೇಳಿದ್ದು, ಹಾಗೆ ಸ್ವರೂಪದ ಕುರಿತು ಭವ್ಯಸ್ವರೂಪೋ. ಇನ್ನು ಈ ಭವ್ಯಸ್ವರೂಪೋ ಎಂಬುದಕ್ಕೆ ತುಂಬ ಅರ್ಥಗಳು ಕೂತಿವೆ, ಅದನ್ನು ನೀವು ತಿಳ್ಕೋಬೇಕಾದರೆ ನಮ್ಮ ಕೋಸಿಗಿ ಮುತ್ಯ ಯಾರು ಕೌತಾಳದ ಗುರುಜಗನ್ನಾಥದಾಸರ ಹತ್ರ ಹೋದರೆ ರಾಘವೇಂದ್ರ ಸ್ವಾಮಿಗಳ ಸ್ವರೂಪ ಎಂಥದ್ದು ಎಂಬುದು ಅವರು ಹೇಳ್ತಾರೆ. ಭವ್ಯ ಸ್ವರೂಪೋ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾನು ಅದನ್ನು ತರ್ತಾ ಇಲ್ಲ. ಭವ್ಯ ಸ್ವರೂಪೋ, ಇನ್ನೊಂದು ನೋಡ್ತೀರಾ, ವಾಯುದೇವರ ಆವೇಶ, ಶೇಷದೇವರ ಆವೇಶ, ಇಂದ್ರದೇವರ ಆವೇಶ, ಸ್ವಯಂ ತಾವು ಅಗ್ನಿಯಂತೆ, ಅದಕ್ಕೆ ವಿಶೇಷವಾಗಿ ಭವ್ಯ ಸ್ವರೂಪೋ. ಇನ್ನ ಭವ ದುಃಖ ತೂಲ ಸಂಘ ಅಗ್ನಿಚರಿಯ, ಯಾರು ರಾಯರ ದರ್ಶನ ಮಾಡುತ್ತಾರೆ ಅವರವರಿಗೆ ಬೆಂಕಿ ಅಂತ ಬಂದ್ಬಿಡ್ತಾರಂತೆ. ಯಾವುದಕ್ಕೆ? ಅವರ ಭವ ಸಂಸಾರಕ್ಕೆ ಸಂಬಂಧಪಟ್ಟ ದುಃಖ, ಏನು ದುಃಖಗಳಿವೆ ಅದು ಹತ್ತಿಯಂತೆ ತುಂಬ ಇರುತ್ತೆ. ಅಂಥದ್ದಕ್ಕೆ ತೂಲ ಸಂಘ, ಆ ಹತ್ತಿಯ ಸಮೂಹಗಳು ಬೆಟ್ಟ ಬೆಟ್ಟ ಇದ್ದರೆ ಅದಕ್ಕೆ ಅಗ್ನಿಚರ್ಯ, ಅದಕ್ಕೆ ಅಗ್ನಿಯಂತೆ ಬಂದು ಆ ಪಾಪಗಳನ್ನು, ಆ ಸಂಸಾರದಲ್ಲಿ ಬರುವ ದುಃಖ, ಆ ದುಃಖಕ್ಕೆ ಕಾರಣವಾಗಿರತಕ್ಕಂಥ ಪಾಪಗಳು ಎಲ್ಲವನ್ನ ಸುಟ್ಟು ಬಿಡತಕ್ಕಂಥವರು. ಅಷ್ಟೇ ಇಲ್ಲ, ಸುಖಧೈರ್ಯಶಾಲಿ, ಇವರಲ್ಲಿ ಧೈರ್ಯ ಇದೆ, ಸುಖ ಇದೆ. ಧೈರ್ಯ ಯಾಕಿದೆ? ಒಳಗೆ ಸ್ವಾಮಿ ಇದ್ದಾನೆ, ವಾಯುದೇವರಿದ್ದಾರೆ, ಎಲ್ಲರನ್ನ ನಂಬಿದ್ದಾರೆ, ಅವರು ನಮ್ಮೇ ನಡೆಸ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ಧೈರ್ಯವಿದೆ. ಧೈರ್ಯ ಇದ್ದ ಕಡೆ ಸುಖ ಇದ್ದೇ ಇರುತ್ತೆ. ಅದಕ್ಕೆ ಸುಖ ಧೈರ್ಯಶಾಲಿ, ಅಥವಾ ಸುಖನಾಮಕ ಭಗವಂತನ ಉಪಾಸಕರು, ಧೈರ್ಯ ನಾಮಕ ಭಗವಂತನ ಉಪಾಸಕರು, ಭಗವಂತ ಸುಖಭರಿತ ಅಂತ ಉಪಾಸನೆ ಮಾಡುವವರು, ಧೈರ್ಯವಂತ ಅಂತ ಉಪಾಸನೆ ಮಾಡುವರಾದ್ದರಿಂದ ಇವರು ಸುಖ ಧೈರ್ಯಶಾಲಿಗಳಾಗಿದ್ದಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ, ಅರಕ ಹೇಳ್ತಾ ಇದ್ದಾರೆ, ಸಮಸ್ತ ದುಷ್ಟಗ್ರಹ ನಿಗ್ರಹೇ ಈಶಃ. ಅಂದರೆ ದುಷ್ಟಗ್ರಹಗಳು, ಎಲ್ಲ ದುಷ್ಟಗ್ರಹಗಳು ಏನು ತೊಂದರೆ ಕೊಡಲಿಕ್ಕೆ, ಹೊರಗಿನ ಒಳಗಿನ ಎಲ್ಲ ದುಷ್ಟಗ್ರಹಗಳಿವೆಯಲ್ಲ, ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ನಿಗ್ರಹ ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ನಮಗೇನು ತುಂಬ ಗ್ರಹಗಳ ಕಾಟ, ನವಗ್ರಹಗಳಲ್ಲ ದುಷ್ಟಗ್ರಹಗಳ ಕಾಟ, ಏನು ಮಾಡೋಣ? ಅದಕ್ಕೆ ಹೇಳ್ತಾ ಇದ್ದಾರೆ, ಅದನ್ನು ನಿಗ್ರಹ ಮಾಡುವುದರಲ್ಲಿ ರಾಯರು ಸಮರ್ಥರು, ಅವರ ಪಾದ ಹಿಡಿಯೋಣ, ಅವ್ರು ಕಾಯ್ತಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು, ಅಥವಾ ಇಲ್ಲೊಂದು ಅರ್ಥ, ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ. ಗ್ರಹ ಅಂದರೆ ಜ್ಞಾನ, ದುಷ್ಟಗ್ರಹ ಅಂದರೆ ದುಷ್ಟವಾದ ಜ್ಞಾನ, ಅಂದರೆ ತಪ್ಪು ತಿಳುವಳಿಕೆ. ಎಲ್ಲ ರೀತಿಯಾದ ತಪ್ಪು ತಿಳುವಳಿಕೆಯನ್ನು ನಿಗ್ರಹೇ ಈಶಃ, ನಿಗ್ರಹ ಮಾಡುವಲ್ಲಿ ಸಮರ್ಥರು, ಅಥವಾ ನಿಗ್ರಹ ಮಾಡಲಿಕ್ಕಾಗಿ ಈಶನಾದ ಭಗವಂತ ಏನಿದ್ದಾನಲ್ಲ ಅವನನ್ನು ಹೊಂದಿದವರು. ದುರತ್ಯಯೋಪಪ್ಲವ ಸಿಂಧು ಸೇತು, ಉಪಪ್ಲವ ಅಂದರೆ ಕಷ್ಟಗಳು ಹೇಳ್ತಾರೆ. ದುರತ್ಯಯಾಶ್ಚತೆ ಉಪಪ್ಲವಾಶ್ಚ, ದಾಟಲಿಕ್ಕೆ ಸಾಧ್ಯವೇ ಇಲ್ಲದಂಥ ಕಷ್ಟಗಳೇನಿವೆ, ಅಂಥ ಕಷ್ಟಗಳ ಸಮುದ್ರಕ್ಕೆ ಸೇತು, ದೊಡ್ಡ ಸೇತು ನಿರ್ಮಾಣ ಮಾಡಿಬಿಟ್ರೆ ಎಷ್ಟು ದೊಡ್ಡ ಸಮುದ್ರ ಆದರೆ ಸರ್ರ ಅಂತ ಹೋಗಿಬಿಡ್ತಾರೆ. ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ದಾಟಲಾರದೇ ಇರತಕ್ಕಂಥ, ದಾಟಲಿಕ್ಕೆ ಅಸಾಧ್ಯವಾದ ಕಷ್ಟಗಳ ಸಮುದ್ರವನ್ನು ದಾಟಿಸುವುದಕ್ಕೆ ಸೇತುವಿನಂತೆ ಇದ್ದವರು ಅಂತ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳ ಕುಳಿತು ಹೇಳ್ತಾ ಬರ್ತಾ ಇದ್ದಾರೆ. ಒಟ್ಟಾರೆ ಇದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಅಂದರೆ ಒಳಗಿರುವ ರಾಮಚಂದ್ರನ ಸ್ತೋತ್ರ ಹೌದು, ಜೊತೆಗೆ ವಾಯುದೇವರ ಸ್ತೋತ್ರ ಹೌದು, ಜೊತೆಗೆ ಒಳಗಿರತಕ್ಕಂಥ ಶೇಷದೇವರ ಸ್ತೋತ್ರ ಹೌದು, ಕೊನೆಗೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೌದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನಿರಸ್ತ ದೋಷೋ ನಿರವದ್ಯ ವೇಷ, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ನಿರಸ್ತದೋಷ. ಇವರೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ದೋಷವನ್ನು ಕಳ್ಕೊಂಡವರು. ನಿರಸ್ತ ದೋಷ ಅಂದರೆ ಹೇಳ್ತಾ ಇದ್ದಾರೆ, ನಿರಸ್ತ ದೋಷ ಅಂತ ಹೇಳಿದರೆ ಹೇಗೆ? ಸಂಸಾರದಲ್ಲೇ ಇದ್ದಾಗ ಇನ್ನೂ ದೋಷಗಳಿರುತ್ತಲ್ಲ, ಮತ್ತೆ ಹುಟ್ಟಿ ಬರಬೇಕಲ್ಲ. ಹಾಗಲ್ಲ, ಅಪರೋಕ್ಷೀಕೃತ ಶ್ರೀಶಃ ಅಂತ ಮುಂದೆ ಹೇಳ್ತಾರೆ. ಎಲ್ಲ ಭಗವಂತನ ದರ್ಶನವನ್ನು ಮಾಡಿದ್ದರಿಂದ ಎಲ್ಲ ಹಿಂದಿನ ಸಂಚಿತ ಕರ್ಮಗಳು, ಆಗಾಮಿ ಕರ್ಮ, ಸಂಚಿತ ಕರ್ಮಗಳ ನಾಶ, ಆಗಾಮಿ ಕರ್ಮಗಳು ಅಂಟದೇ ಹೋಗೋದು, ಇದು ಪ್ರಧಾನವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಆಗಿದೆ. ಅದನ್ನು ನಿರಸ್ತ ದೋಷ. ಇನ್ನ ನಿರವಧ್ಯ ವೇಷ ಅರ ಕೇಳ್ತಾ ಇದ್ದಾರೆ, ನಿರಸ್ತ ದೋಷ ಅಂದರು. ಅಂದ್ರೆ ಏನಂತರ್ಥ ಅಂದರೆ ಅನಿಷ್ಟಕರವಾಗಿರತಕ್ಕಂಥ ಕರ್ಮಗಳನ್ನು ಕಳಕೊಂಡವರು, ಅದರ ಸ್ಪರ್ಶ ಕಳಕೊಂಡವರು ಅಂತ ಹೇಳ್ತಾ ಇದ್ದಾರೆ. ನಿರವಧ್ಯ ವೇಷ ಅಮಂಗಳಕರವಲ್ಲದೆ ಇರುವಂಥ, ಅವಧ್ಯವಲ್ಲ ಅಂದರೆ ಅಮಂಗಳಕರವಲ್ಲ ಅಷ್ಟೇ ಅಲ್ಲ, ದುರ್ಲಕ್ಷಣಗಳಿಲ್ಲದೇ ಇರತಕ್ಕಂಥ ಅಲಂಕಾರ ಇರತಕ್ಕಂಥವರು ನಿರವಧ್ಯ ವೇಷ. ಅಥವಾ ನಿರವಧ್ಯ ವೇಷ ಅಂದರೆ ಅಲ್ಲ, ಈ ಅಲಂಕಾರದಲ್ಲಿ ದೋಷ ಇಲ್ಲದೆ ಹೋಗೋದೇನು ಅಂದರೆ, ಗೃಹಸ್ಥರು ಮಿಕ್ಕವರು ಎಲ್ಲ ಅಲಂಕಾರ ಮಾಡಿಕೊಂಡ್ರೆ ಅದರಲ್ಲಿ ಆ ವೇಷದಲ್ಲಿ ದೋಷಗಳಿರುತ್ತೆ. ನಾನಾ ಅವರ ಬುದ್ಧಿ ದೋಷಗಳೆಲ್ಲ ಆ ಆಭರಣಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ. ಇಂಥದ್ದು ಯಾವುದಕ್ಕೂ ಅವಕಾಶವಿಲ್ಲದ ವೇಷ ಅಂದರೆ ಯಾವುದು? ಸನ್ಯಾಸಿ ವೇಷ. ಸನ್ಯಾಸಿ ವೇಷ ಹೌದಾನೆ? ಅದನ್ನು ಹೇಳಿದ್ರು ನಿರವಧ್ಯ ವೇಷ, ಸನ್ಯಾಸ ರೂಪ ಧಾರಣೆ ಮಾಡಿಕೊಂಡಿದ್ದಾರೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಪ್ರತ್ಯರ್ಥಿಗಳು, ಪ್ರತಿವಾದಿಗಳು ಬರ್ತಾರೆ, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ, ನಿಧಾನ ಅಂದರೆ ಆಶ್ರಯ. ಇವರು ಮಾತಾಡಲಿಕ್ಕೆ ಶುರು ಮಾಡಿದರೆ ಎದುರಾಳಿಗಳು ಮೂಕತ್ವವನ್ನು ನಿಧಾನ ಆಶ್ರಯ ಮಾಡಬೇಕಂತ. ಅಂದರೆ ಇವರನ್ನು ವಿಶೇಷವಾಗಿ ಯಾರು ಎದುರಾಳಿಗಳಾಗಿ ಬರ್ತಾರೆ ಎದುರುಗೊಳ್ಳಿಕ್ಕೆ, ಅವರು ಬಾಗ್ ಬಂಧ ಆಗಿ ಬಿಡುತ್ತೆ ಅಂಥ ಮಾತು ಇವರದ್ದು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ಹೇಳ್ತಾರೆ. ಜ್ಞಾನಿಗಳಿಂದ ಚೆನ್ನಾಗಿ ವಿದ್ವತ್, ಜ್ಞಾನಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಪರಿಜ್ಞೇಯ ಪರಿತಃ ಚೆನ್ನಾಗಿ ಗೊತ್ತಾಗತಕ್ಕಂಥ ಮಹಾವಿಶೇಷ ಇರತಕ್ಕಂಥವರು. ಮಹಾವಿಶೇಷ ಅಂದರೆ ಒಳಗಿರತಕ್ಕಂಥ ಸನ್ನಿಧಾನ ವಿಶೇಷ ಹೊಂದಿರುವಂಥವರು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅರಕ್ಕೆ ಹೇಳ್ತಾ ಇದ್ದಾರೆ. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, ಈ ಮಾತಿಗೆ ಅರ್ಥ ಬರೀತಾ ಇಲ್ಲಿ ಹೇಳ್ತಾರೆ, ತಮ್ಮ ವಾಗ್ವೈಖರಿಯಿಂದ, ವಾಗ್ವೈಖರಿಯಿಂದ ಶೇಷದೇವರನ್ನೇ ಗೆದ್ದಿದ್ದ. ಯಾಕೆ? ಮಾತು ಅಂದರೆ ಸಾವಿರ ಮುಖಗಳಿಂದ, 2000 ನಾಳಿಗೆಗಳಿಂದ ಅದ್ಭುತವಾದ ಮಾತು ಹೊರಡೋದು ಶೇಷದೇವರದ್ದು. ಹಾ, ಶೇಷದೇವರನ್ನು ಗೆದ್ದಿದ್ದಾರಪ್ಪ ಅಂದರೆ ಅರ್ಥ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಇವರಲ್ಲಿ ಶೇಷದೇವರ ಆವೇಶವಿದೆ, ಅದಕ್ಕೆ ಶೇಷದೇವರ ಮಾತು ಹೇಗೋ ಇವರ ಮಾತು ಹಾಗೇ ಬರ್ತಾ ಇದೆ ಅಂತ ಚೆನ್ನಾಗಿ ಹೇಳಿದರು. ಅಲ್ಲ, ನಿರ್ಜಿತ ಭವ್ಯ ಶೇಷ ಅಂತ ಹೇಳಿದ್ರಲ್ಲ, ಶೇಷದೇವರಂತೇನೆ ಮಾತು ಇವರಲ್ಲಿ ಬಂದರೆ ಅದರಂತೆ ಆಯಿತು, ಗೆದ್ದಂತೆ ಆಗಿಲ್ಲಲ್ಲ ಅಂದರೆ ವಾಯುದೇವರ ಆವೇಶವು ಉಂಟಾದ್ದರಿಂದ ಅಂತ. ಅಥವಾ ಮಾಯಾವಾದಿ ಒಬ್ಬ ಶೇಷ ಅಂತ ಅವನನ್ನು ಗೆದ್ದವರು ಅಂತ ಒಂದರ್ಥ. ಹಾ ಅಂಥ ಆದರೆ ಇಲ್ಲಿ ಹೇಳ್ತಾರೆ ಭವ್ಯಶೇಷ ಅಂದರೆ ಒಂದು ವಿಶೇಷವನ್ನು ಹೇಳ್ತಾರೆ. ಪ್ರಹ್ಲಾದರಾಜರಿಗೂ ಶೇಷದೇವರಿಗೂ ಯುದ್ಧ ಪುರಾಣದಲ್ಲಿ ಬಂದದ್ದು. ಇಬ್ಬರೂ ಹಾಗೇ ಯುದ್ಧ ಮಾಡ್ತಾ ಇದ್ದು ಬಿಡುತ್ತಾರೆ, ಕೊನೆಗೆ ನಿಲ್ಲಿಸ್ತಾರೆ. ಅಲ್ಲ, ಶೇಷದೇವರ ಜೊತೆ ಯುದ್ಧ ಮಾಡುವಂಥ ಸಾಮರ್ಥ್ಯ ಹೇಗೆ ಅಂತ ಹೇಳ್ತಾರೆ. ಇವರಲ್ಲಿ ಶೇಷದೇವರ ಯುದ್ಧ ಮಾಡಿಸಿದ್ದು ಶೇಷದೇವರ ಸನ್ನಿಧಾನ ಇರುವುದರಿಂದ. ಹೌದ್ ತಾನೆ? ಅದರಿಂದ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂದರೆ ಶೇಷದೇವರ ವಾಗ್ವೈಖರಿ ಇವರಲ್ಲಿ ಕಾಣಿಸ್ತಾ ಇದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀಂದತ್ವ. ಇವರು ಏನೇನು ಕೊಡ್ತಾರೆ? ಸಂತಾನ ಕೊಡ್ತಾರೆ, ಸಂಪತ್ತನ್ನು ಕೊಡ್ತಾರೆ, ಪರಿಶುದ್ಧ ಭಕ್ತಿ, ಪರಿಶುದ್ಧವಾದ ಪರಿತಃ ಎಲ್ಲ ರೀತಿಯಲ್ಲೂ ಶುದ್ಧವಾದ ಭಕ್ತಿ ಮತ್ತು ವಿಜ್ಞಾನ, ಜ್ಞಾನ ವಿಜ್ಞಾನ ಎರಡನ್ನೂ ಕೊಡ್ತಾರೆ. ಬಿಂಬನ ಕುರಿತಾದ ಜ್ಞಾನ ವಿಜ್ಞಾನ, ಮಿಕ್ಕದ್ದೆಲ್ಲ ಭಗವಂತನ ಮಿಕ್ಕ ವಿಶೇಷಗಳೆಲ್ಲ ತಿಳ್ಕೊಳ್ಳೋದು ಜ್ಞಾನ, ಬಿಂಬನ ಎಚ್ಚರ ವಿಜ್ಞಾನ. ಇನ್ನು ಹೇಳ್ತಾ ಇದ್ದಾರೆ ಆ ವಿಜ್ಞಾನ ಶಬ್ದಕ್ಕರ್ಥ ನಮ್ಮ ಅರಣ್ಯಕಾಚಾರ್ಯ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೋಬಹುದು. ವಿಜ್ಞಾನ ವಾಕ್ ದೇಹ ಸುಪಾಠವಾದೀಂದತ್ವ, ಒಳ್ಳೆ ವಾಕು, ನಂತರ ದೇಹದ ಪಾಠವ ಮೊದಲಾದ ಅಂದರೆ ದೇಹದ ಶಕ್ತಿ ಮೊದಲಾದ್ದನ್ನು ಅದು ಕೊಟ್ಟು, ಶರೀರೋತ್ಥ ಶರೀರದಲ್ಲಿ ಚೆನ್ನಾಗಿ ಮೇಲಕ್ಕೆ ಕಾಣುವಂಥ ತೊಂದರೆ ಕೊಡುವಂಥ ಸಮಸ್ತ ದೋಷಾನ್ ಹತ್ವ, ಎಲ್ಲ ದೋಷಗಳನ್ನು ನಾಶ ಮಾಡಿ, ಸನೋವ್ಯಾದ್ ಗುರು ರಾಘವೇಂದ್ರ, ಸಹ ಗುರು ರಾಘವೇಂದ್ರ, ಆ ಗುರು ರಾಘವೇಂದ್ರರು ನಹ ಅವ್ಯಾತ್ ನಮ್ಮನ್ನು ವಿಶೇಷವಾಗಿ ಪಾಲಿಸಲಿ ಅಂತ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದ್ದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣೆ.